ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಫ್ರೆಂಚ್ ಸುಧಾರಣೆ ಭಾಗ 3. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಕತ್ತಲೆ ಯುಗದಲ್ಲಿ ಹೇಗೆ ಧಾರ್ಮಿಕ ಸುಧಾರಕರುಗಳು ಎದ್ದು ಈ ಲೋಕಕ್ಕೆ ಸತ್ಯದ ಬೆಳಕನ್ನು ನೀಡಿದರು ಮತ್ತು ಅನೇಕ ಕಡೆಗಳಲ್ಲಿ ಸುಧಾರಣೆಯನ್ನು ಏರ್ಪಡಿಸಿದರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜರ್ಮನಿಯಲ್ಲಿ ಹೇಗೆ ಧಾರ್ಮಿಕ ಸುಧಾರಕರು ಸುಧಾರಣೆಯನ್ನು ಏರ್ಪಡಿಸಿದರು ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೇಗೆ ಸುಧಾರಣೆಯನ್ನು ಏರ್ಪಡಿಸಿದರು ಮತ್ತು ರಾಜರುಗಳ ಮಧ್ಯೆ ಹೇಗೆ ಸುಧಾರಣೆ ಏರ್ಪಟ್ಟಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಫ್ರೆಂಚ್ ಅನ್ನುವಂತಹ ಸ್ಥಳದಲ್ಲಿ ಹೇಗೆ ಧಾರ್ಮಿಕ ಸುಧಾರಣೆ ಏರ್ಪಟ್ಟಿತ್ತು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಈ ಒಂದು ಫ್ರಾನ್ಸ್ ಅನ್ನುವಂತಹ ಸ್ಥಳದಲ್ಲಿ ಲೂಥರನು ಬಂದು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸುವುದಕ್ಕಿಂತ ಮೊದಲೇ ಅಲ್ಲಿ ಸತ್ಯವೇದವನ್ನು ಆಳವಾಗಿ ಅಧ್ಯಯನ ಮಾಡಿ ತಿಳಿದುಕೊಂಡಂತಹ ಒಬ್ಬ ವ್ಯಕ್ತಿ ಇದ್ದನು. ಆ ವ್ಯಕ್ತಿ ಲೈಫೇರ್. ಲೈಫೇರ್ ಅಂತಕ್ಕಂತಹ ಈ ಒಬ್ಬ ವ್ಯಕ್ತಿ ಸತ್ಯವೇದವನ್ನು ಅರ್ಥ ಮಾಡಿಕೊಂಡು ತನ್ನ ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸಿದನು. ಅನಂತರ ವಿದ್ಯಾರ್ಥಿಗಳಲ್ಲಿ ಒಬ್ಬನಾದಂತಹ ವಿಲಿಯಂ ಪೆರೆಲ್ ಅಂತಕ್ಕಂತಹ ವ್ಯಕ್ತಿ ಧಾರ್ಮಿಕ ಸುಧಾರಣೆಯನ್ನು ತನ್ನ ಗುರುವಿನಂತೆ ಏರ್ಪಡಿಸಿದನು. ಇವನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಒಬ್ಬ ಬಿಷಪ್ಪನು, ಕತ್ತೋಲಿಕ ಸಭೆಯ ಬಿಷಪ್ಪನು, ಆ ಬಿಷಪ್ ಮಿಯಾಕ್ಷನ್ ಅಂತಕ್ಕಂತಹ ಒಂದು ಸ್ಥಳದ ಬಿಷಪ್ ಆಗಿದ್ದನು. ಈತನು ತನ್ನ ಸಭೆಯಲ್ಲಿ ಸತ್ಯವೇದವನ್ನು ಬೋಧಿಸಿ ಅನೇಕರಿಗೆ ಸತ್ಯವನ್ನು ತಿಳಿಸಿಕೊಡುವಂಥವನಾಗಿದ್ದಾನೆ. ಮಾತ್ರವಲ್ಲದೆ ಆತನು ಒಳ್ಳೆಯ ಕಾರ್ಯಗಳಿಂದ ನಮಗೆ ಯಾವ ಪ್ರಯೋಜನವಿಲ್ಲ, ಕ್ರಿಸ್ತನ ರಕ್ತ ಮಾತ್ರ ನಮ್ಮನ್ನು ಪರಲೋಕಕ್ಕೆ ನಡೆಸತಕ್ಕಂಥದ್ದಾಗಿದೆ, ನಮ್ಮ ಪಾಪಗಳನ್ನು ತೊಳಿತಕ್ಕಂತಹ ಕ್ರಿಸ್ತನ ರಕ್ತ ಅಮೂಲ್ಯವಾದದ್ದು ಎಂಬುದಾಗಿ ಅನೇಕ ಜನಗಳಿಗೆ ಆತನು ತಿಳಿಸುವಂತೆವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಈ ಒಂದು ಫ್ರೆಂಚ್ ದೇಶದಲ್ಲಿಯೇ ಒಂದು ಹೊಸ ಒಡಂಬಡಿಕೆಯನ್ನು ಹೊರತೆಗೆದುಕೊಂಡು ಬರತಕ್ಕಂಥವನಾಗಿದ್ದಾನೆ. ಹೊಸ ಒಡಂಬಡಿಕೆಯನ್ನು ಹೊರಗೆ ತೆಗೆದುಕೊಂಡು ಬಂದು ಅದೇ ಭಾಷೆಯಲ್ಲಿ ಭಾಷಾಂತರ ಮಾಡಿ ಅನೇಕರಿಗೆ ಅದನ್ನು ಹಂಚುವಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಮಿಯಾಕ್ಷನ್ ಅಂತಕ್ಕಂತಹ ಆ ಒಂದು ಸ್ಥಳದಲ್ಲಿದ್ದಂತಹ ಜನರಿಗೆ ಸತ್ಯವೇದವನ್ನು ಪ್ರತಿಯೊಬ್ಬರ ಕರದಲ್ಲಿಯೂ ಸಹ ಇರುವಂತೆ ಮಾಡುವಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಆತ್ಮಿಕ ದಾಹದಿಂದ, ಸತ್ಯದ ದಾಹದಿಂದ ಇದ್ದಂತಹ ಮಕ್ಕಳಿಗೆ ಸತ್ಯವೇದ ಸಿಕ್ಕಿದಾಗ ನಡೆದಂತಹ ಒಂದು ಅದ್ಭುತ ಸುಧಾರಣೆ ಏನು ಅನ್ನುವಂತಹ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸೃಷ್ಟಿಕರ್ತನೇ, ದೇವ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕವನ್ನು ಕಲಿಯಲು ನೀ ಕೊಟ್ಟಂತಹ ಭಾಗ್ಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾಗಿ ಧಾರ್ಮಿಕ ಸುಧಾರಕರುಗಳು ಯಾವ ರೀತಿಯಲ್ಲಿ ಸತ್ಯದ ಬೆಳಕನ್ನು ಈ ಲೋಕಕ್ಕೆ ನೀಡಿದರು, ಅಲ್ಲಲ್ಲಿ ಹೇಗೆ ಧಾರ್ಮಿಕ ಸುಧಾರಣೆ ಏರ್ಪಟ್ಟಿತು, ಕತ್ತಲೆಯಲ್ಲಿ ಬೆಳಕು ಹೇಗೆ ಪ್ರಕಾಶಿಸಿತು ಅನ್ನುವಂತಹ ಸತ್ಯವನ್ನು ಈ ಒಂದು ಮಹಾ ಹೋರಾಟ ಅನ್ನುವಂಥ ಪುಸ್ತಕದಿಂದ ನಾವು ಕಲಿಯುವಂಥವರಾಗಿದ್ದೇವೆ. ದೇವ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ವಿಶೇಷವಾಗಿ ನಿನ್ನ ವಾಕ್ಯವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಇದು ಏನೋ ಒಂದು ಕತೆ ಎಂಬುದಾಗಿ ತಿಳಿದುಕೊಳ್ಳಲೇ, ನಿಜವಾಗಲೂ ಸಹ ಈ ಒಂದು ವಾಕ್ಯಗಳು ದೇವರ ಪ್ರೇರಣೆಯಿಂದ ಕೂಡಿದೆ. ಧಾರ್ಮಿಕ ಸುಧಾರಕರ ಮೇಲೆ ಪರಿಶುದ್ಧಾತ್ಮನ ಕಾರ್ಯ ಎಂಥದು, ಈ ಕೊನೆಯ ದಿನಗಳಲ್ಲಿ ನಮ್ಮ ಮೇಲೆಯೂ ಅಂತಹ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವರು ಆಗಿದ್ದಾನೆ ಅನ್ನುವಂಥದ್ದನ್ನು ಅನುಭವಿಸಿ ನೋಡುವಾಗೆ ಸಹಾಯ ಮಾಡು ಸ್ವಾಮಿ. ದೇವ, ವಿಶೇಷವಾಗಿ ನನ್ನನ್ನು ಮರೆಮಾಚಿ ನೀನು ಈ ವಾಕ್ಯಗಳನ್ನು ನಿನ್ನ ಮಕ್ಕಳು ಈ ಬಾನುಲಿ ಮೂಲಕ ಅರ್ಥ ಮಾಡಿಕೊಳ್ಳುವಾಗೆ ಸಹಾಯ ಮಾಡು. ಈ ಪುಸ್ತಕವನ್ನು ಓದುವಾಗೆಯೂ ಇದರ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗೆ ನೀನೇ ಸಹಾಯ ಮಾಡು ಸ್ವಾಮಿ. ಸೈತಾನನು ಸಿಂಹೋಪಾದಿಯಲ್ಲಿ ಯಾರ ನುಂಗಲಿ ಎಂಬುದಾಗಿ ಬರ್ತಕ್ಕಂಥವನಾಗಿದ್ದಾನೆ, ಆದರೆ ನೀನು ಸೈತಾನನ ಎಲ್ಲ ಅಡೆತಡೆಗಳನ್ನು ತಪ್ಪಿಸಿ ಈ ಮಹಾ ಹೋರಾಟದ ಸತ್ಯವನ್ನು ಅರಿತುಕೊಳ್ಳಲು ಪ್ರತಿಯೊಬ್ಬೊಬ್ಬರ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈಗಾಗಲೇ ನೋಡಿದಾಗೆ ಮಿಯಾಕ್ಷನ್ ಅನ್ನುವಂತಹ ಸ್ಥಳದಲ್ಲಿದ್ದಂತಹ ಬಿಷಪ್ಪನು ಹೊಸ ಒಡಂಬಡಿಕೆಯನ್ನು ಈಗಾಗಲೇ ಲೈಫ್ವೇರಿ ಭಾಷಾಂತರ ಮಾಡಿದನು. ಅದನ್ನು ಲೂಥರನು ಜರ್ಮನಿ ಭಾಷೆಯ ಸತ್ಯವೇದವು ವಿಟನ್ಬರ್ಗ್ ಮುದ್ರಾಲಯದಿಂದ ಬರುತ್ತಿರುವಂತೆ ಅದೇ ಸಮಯದಲ್ಲಿ ಮಿಯಾಕ್ಷನಲ್ಲಿಯೂ ಸಹ ಆ ಸತ್ಯವೇದವನ್ನು ಫ್ರೆಂಚ್ ಭಾಷೆಯಲ್ಲಿ ಹೊರತರಲು, ಅದನ್ನು ಪ್ರಚುರಪಡಿಸಲು ಪ್ರಯತ್ನ ಮಾಡಿದನು. ಅನಂತರ ಆತನು ಈ ಒಂದು ಹೊಸ ಒಡಂಬಡಿಕೆಯನ್ನು ಅನೇಕ ಜನಗಳ ಕೈಗೆ ನೀಡಿದನು. ನಂತರ ನಡೆದಂತಹ ಒಂದು ಅದ್ಭುತವಾದಂಥ ಘಟನೆ ಏನೆಂದರೆ, ಪ್ರಿಯ ಕೇಳುಗರೆ, ಪ್ರಯಾಣಿಕರು ಬಾಯಿಯಾರಿಕೆಯಿಂದ ಬಳಲುತ್ತಿರುವಾಗ ಹೇಗೆ ಬುಗ್ಗೆಯ ನೀರಿಗಾಗಿ ತವಕಪಡುವರೋ ಅದೇ ರೀತಿಯಾಗಿ ಈ ಆತ್ಮಗಳು ಪರಲೋಕದ ಸಂದೇಶವನ್ನು ಸ್ವೀಕರಿಸಿದರು. ಹೊಲದಲ್ಲಿ ಕೆಲಸ ಮಾಡುವವರು, ಚಿತ್ರಗಾರರು ಸತ್ಯವೇದದ ಅಮೂಲ್ಯ ಸತ್ಯಗಳನ್ನು ಕುರಿತು ದಿನನಿತ್ಯದ ಕೆಲಸದಲ್ಲಿ ಸಂತೋಷಪಟ್ಟರು. ಸಂಜೆಯಲ್ಲಿ ಮದ್ಯದ ಅಂಗಡಿಗಳಿಗೆ ಹೋಗುವ ಬದಲಾಗಿ ಒಬ್ಬೊಬ್ಬರ ಮನೆಯಲ್ಲಿ ಒಟ್ಟಿಗೆ ಸೇರಿ ದೇವರ ವಾಕ್ಯವನ್ನು ಓದಿದರು. ಪ್ರಾರ್ಥನೆ ಸ್ತೋತ್ರ ಹೇಳುವುದರಲ್ಲಿ ಭಾಗಿಗಳಾದರು. ಈ ಸಂಘದಲ್ಲಿ ಹೆಚ್ಚಿನ ಬದಲಾವಣೆ ಕಂಡುಬಂದಿತು. ಬಹು ಬಡವರಾದರೂ ವಿದ್ಯೆ ಇಲ್ಲದೆ ಕಷ್ಟಪಟ್ಟು ದುಡಿಯುವ ಸಾಧಾರಣ ಜನರ ಜೀವಿತದಲ್ಲಿ ದೇವರ ಕೃಪೆ ಮೇಲೆತ್ತುವ ಮತ್ತು ಬದಲಾಯಿಸುವ ಶಕ್ತಿಯನ್ನು ಕಂಡರು. ಸುವಾರ್ತೆಯನ್ನು ಪ್ರಾಮಾಣಿಕತೆಯಿಂದ ಅಂಗೀಕರಿಸುವವರಿಗೆ ಸಾಕ್ಷಿಯಾಗಿ ತಗ್ಗಿಸಲ್ಪಟ್ಟವರಾಗಿ ಪ್ರೀತಿ ತೋರಿಸುತ್ತಾ ಮತ್ತು ಪರಿಶುದ್ಧರಾಗಿ ಜೀವಿಸಿದರು. ಯಾವ ರೀತಿಯಲ್ಲಿ ಸತ್ಯವೇದ ಜನಗಳ ಕೈಗೆ ಹೋದಾಗ ಆ ಜನಗಳು ಸತ್ಯಕ್ಕೋಸ್ಕರ ಹಂಬಲಿಸ್ತಕ್ಕಂಥವರಾಗಿದ್ದರು, ಹೇಗೆ ಪ್ರಯಾಣಿಕರು ಬಾಯಾರಿಕೆಯಿಂದ ಬಳಲುತ್ತಿರುವಾಗ ಆ ನೀರಿನ ಬುಗ್ಗೆ ಬರ್ತಕ್ಕಂಥದ್ದಾಗಿದೆ, ಹಾಗೆ ಸತ್ಯದಿಂದ ಇವರು ದೂರ ಹೋಗಿ ಒಂದು ಬರಡು ಭೂಮಿಯಂತೆ ಜೀವಿಸುತ್ತಿದ್ದಂತಹ ಜನಗಳು ಈಗ ಆ ನೀರಿನ ಬುಗ್ಗೆ ಉಕ್ಕಿ ಬರ್ತಕ್ಕಂಥದ್ದಾಗಿದೆ. ಆ ನೀರಿನ ಬುಗ್ಗೆ ಉಕ್ಕಿ ಬಂದಾಗ ಆ ಸಂತೋಷವನ್ನು ಅವರಿಂದ ಅರ್ಥ ಮಾಡಿಕೊಳ್ಳಲಾಗದಂತೂ ಅಷ್ಟು ಅಸಾಧ್ಯವಾದಂತಹ ಸಂತೋಷ ಅವರಲ್ಲಿ ಕೂಡಿತು. ಹೇಗೆ ಎಂಬುದಾಗಿ ನೋಡಬೇಕಾದರೆ ಅನೇಕ ಜನಗಳು ಕತ್ತಲೆ ಯುಗದಲ್ಲಿ ಈ ಲೌಕಿಕವಾಗಿ ತಮಗೆ ಹೇಗೆ ಬೇಕು ಹಾಗೆ ಜೀವಿಸ್ತಕ್ಕಂಥವರಾಗಿದ್ದರು. ಆ ನಿಟ್ಟಿನಲ್ಲಿ ಸಂಜೆಯ ಸಮಯದಲ್ಲಿ ಮದ್ಯದ ಅಂಗಡಿಗೆ ಹೋಗಿ ಅವರು ಅಲ್ಲಿ ಮದ್ಯಪಾನವನ್ನು ಮಾಡಿ ಸಮಯವನ್ನು ಕಳೀತಾ ಇದ್ದರು. ಈಗ ಸತ್ಯವೇದ ಅವರ ಕರದಲ್ಲಿ ಸಿಕ್ಕಿದಾಗ ಅವರು ಏನು ಮಾಡತಕ್ಕಂಥವರಾಗಿದ್ದಾರೆ ಅಂದರೆ, ಪ್ರಿಯ ಕೇಳುಗರೆ, ಅವರು ಸತ್ಯವನ್ನು ಓದುವಂತರಾಗಿದ್ದಾರೆ. ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಸಹ ಒಟ್ಟಾಗಿ ಕೂಡಿಕೊಂಡು ಸತ್ಯವೇದವನ್ನು ಓದುವಂಥವರಾಗಿದ್ದಾರೆ. ಪ್ರಾರ್ಥನೆ ಸ್ತೋತ್ರಗಳಿಂದ ತಮ್ಮ ಸಮಯವನ್ನು ಕಳೆಯುವಂಥವರಾಗಿದ್ದಾರೆ. ಅನೇಕರು ತಮ್ಮನ್ನು ತಾವು ದೇವರಿಗೆ ತಗ್ಗಿಸಿಕೊಂಡು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಧಾರ್ಮಿಕ ಸುಧಾರಣೆ ಫ್ರೆಂಚ್ ದೇಶದಲ್ಲಿ ಹೇಗೆ ಬಂತು ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ದೇವರ ವಾಕ್ಯ ಅವರ ಕೈಗೆ ಸಿಕ್ಕಿತು. ಇವತ್ತು ನಮ್ಮ ಮನೆಗಳಲ್ಲಿ ಅನೇಕ ದೇವರ ವಾಕ್ಯದಿದೆ. ಪ್ರಿಯ ಕೇಳುಗರೆ, ವಿಶೇಷವಾಗಿ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಸಹ ಎರಡು ಮೂರು ಸತ್ಯವೇದಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಆದರೆ ಅದನ್ನು ನಾವು ಕುಟುಂಬವಾಗಿ ನಾವು ಓದುವಂಥವರಾಗಿದ್ದೇವಾ? ವೈಯಕ್ತಿಕವಾಗಿ ಅದನ್ನು ನಾವು ಓದುವಂಥವರಾಗಿದ್ದೇವಾ? ಅದರಿಂದ ನಮ್ಮ ಆತ್ಮಿಕ ಜೀವನ ಪುನರುಜ್ಜೀವನ ಹೊಂದಿದೆಯಾ? ಸುಧಾರಣೆ ಹೊಂದಿದೆಯಾ? ನಾವು ಮತ್ತೊಬ್ಬರಿಗೆ ಸತ್ಯವೇದವನ್ನು ನೀಡುವಂಥವರಾಗಿದ್ದೇವಾ? ಪ್ರಿಯ ಕೇಳುಗರೆ, ಧಾರ್ಮಿಕ ಸುಧಾರಕರಲ್ಲಿ ಆ ಸತ್ಯದ ಜ್ವಾಲಾಮುಖಿ ಅವರ ಹೃದಯದಲ್ಲಿ ಯಾವಾಗಲೂ ಸಹ ಜ್ವಲಿಸುತ್ತಿತ್ತು. ಆ ನಿಟ್ಟಿನಲ್ಲಿ ನಾವು ಮತ್ತೊಬ್ಬರಿಗೆ ಸತ್ಯವನ್ನು ನೀಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಆರಂಭಿಸ್ತಕ್ಕಂಥವರಾಗಿದ್ದರು ಅವರು. ಅದೇ ವಿಚಾರವನ್ನು ನಾವು ಫ್ರೆಂಚ್ ಅನ್ನುವಂತಹ ಒಂದು ದೇಶದಲ್ಲಿ ನೋಡುವಂಥವರಾಗಿದ್ದೇವೆ. ಜರ್ಮನಿಯಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಈಗ ಫ್ರೆಂಚ್ನಲ್ಲಿ ಯಾವ ರೀತಿಯಲ್ಲಿ ದೇವರು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ, ಅದ್ಭುತಗಳನ್ನು ಮಾಡುವಂಥವನಾಗಿದ್ದಾನೆ. ಯಾರೆಲ್ಲ ಸತ್ಯವನ್ನು ಹುಡುಕುವಂಥವರಾಗಿದ್ದಾರೋ ಅವರಿಗೆ ಸತ್ಯವನ್ನು ತೋರಿಸುವಂಥವನಾಗಿದ್ದಾನೆ. ಹೀಗಾಗಿ ಪ್ರಿಯ ಕೇಳುಗರೆ, ಈ ಮಿಯಾಕ್ಷನ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಸತ್ಯವೇದ ಎಲ್ಲರ ಕರಗಳಿಗೂ ಹೋದಾಗ ಮಿಯಾಕ್ಸ್ನಲ್ಲಿ ಒತ್ತಿಸಿದ ದೀಪದ ಕಿರಣವೂ ಹೊರದೇಶಗಳಿಗೆ ಹಬ್ಬಿದವು. ಪ್ರತಿ ದಿನವೂ ಈ ಕಡೆಗೆ ಜನರು ಹೆಚ್ಚು ಸೇರಿ ಬಂದರು. ಜನಗಳ ಕೋಪವು ರಾಜನಿಂದ ಸ್ವಲ್ಪ ಕಾಲಕ್ಕೆ ಸಮಣ ಮಾಡಲ್ಪಟ್ಟಿತು. ರಾಜನು ಗುರುಗಳ ಮತಾಂಧತೆಯನ್ನು ತ್ಯಜಿಸಿದನು. ಆದರೆ ಪೋಪ್ ನಾಯಕರು ಕೊನೆಯಲ್ಲಿ ಗೆದ್ದರು. ಕಂಬವು ಸಿದ್ಧವಾಯಿತು. ಮಿಯಾಕ್ಸ್ನ ಬಿಷಪ್ ಬೆಂಕಿಯನ್ನು ಆರಿಸಿಕೋ ಇಲ್ಲವೇ ಬಹಿರಂಗವಾಗಿ ಹಿಂದಕ್ಕೆ ತೆಗೆದುಕೋ ಎಂದು ಆತನನ್ನು ಒತ್ತಾಯಪಡಿಸಿದರು. ಈ ಮಿಯಾಕ್ಸ್ ಅಂತಕ್ಕಂತಹ ಸ್ಥಳದಲ್ಲಿದ್ದಂತಹ ಬಿಷಪ್ ಎಲ್ಲರ ಕರೆಗಳಿಗೂ ಸತ್ಯವೇದ ಕೊಟ್ಟ ನಿಮಿತ್ತವಾಗಿ ಪೋಪ್ ಮಾರ್ಗ ಈಗ ಅವನನ್ನು ವಿಚಾರಣೆಗೆ ಕರೆಸತಕ್ಕಂಥದ್ದಾಗಿದೆ. ಹೇಗೆ ಮಾರ್ಟಿನ್ ಲೂಥರನ್ನು, ಹೇಗೆ ಧಾರ್ಮಿಕ ಸುಧಾರಕರಾದಂತಹ ವಿಲಿಯಂ ಟೆಂಡೇಲ್ ಮತ್ತು ಜಾನ್ ವಿಕ್ಲೀಪ್, ಹಾಗೆ ನಾವು ನೋಡುವಂಥವರಾಗಿದ್ದೇವೆ ಜೆರೋಮ್ ಜಾನಸ್, ಇವರನ್ನೆಲ್ಲರನ್ನು ಸಹ ಯಾವ ರೀತಿಯಲ್ಲಿ ಬೆಂಕಿಯಲ್ಲಿ ಹಾಕಿ ಸುಟ್ಟರೋ ಆ ರುಚಿಯನ್ನ ಮಿಯಾಕ್ಸ್ನಲ್ಲಿರ್ತಕ್ಕಂತಹ ಬಿಷಪ್ಪನಿಗೂ ಸಹ ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೋಪ್ ಮಾರ್ಕ ಅವನನ್ನು ವಿಚಾರಣೆಗೆ ಕರೆದು ಕೇಳುವಂತದಾಗಿದೆ. ನೀನು ಬೆಂಕಿಯನ್ನ ಹಾರಿಸಿಕೊಳ್ಳುತ್ತೀಯೋ ಅಥವಾ ನೀನು ನಿನ್ನ ವಾಕ್ಯಗಳನ್ನ ಹಿಂತೆಗೆದುಕೊಳ್ಳುತ್ತೀಯೋ ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಡತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಕರುಗಳನ್ನು ನಾಶ ಮಾಡಬೇಕೆಂಬುದಾಗಿ ಈ ಕತ್ತಲೆ ಯುಗದಲ್ಲಿ ಪೋಪ್ ಮಾರ್ಗ ಪ್ರಯತ್ನ ಮಾಡಿತು. ಪ್ರಿಯ ಕೇಳುಗರೆ, ಎಷ್ಟೋ ಪ್ರೊಟೆಸ್ಟೆಂಟ್ ಜನಗಳು ಈ ಸತ್ಯವನ್ನು ಅರಿತುಕೊಳ್ಳದೆ ಇನ್ನೂ ಸಹ ತಾವು ಜೀವಿಸುವಂತೆಯವರಾಗಿದ್ದಾರೆ. ನಮ್ಮನ್ನು ಯಾಕೆ ಪ್ರೊಟೆಸ್ಟೆಂಟರು ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಸತ್ಯವನ್ನು ತಿಳಿದುಕೊಳ್ಳದೆ ನಾವು ಜೀವಿಸುವಂತೆಯವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಆದರೆ ನಾವು ನೋಡುವಂತೆಯವರಾಗಿದ್ದೇವೆ, ಈ ಕತ್ತಲೆ ಯುಗ ಸತ್ಯವೇದದಲ್ಲಿ ತಿಳಿಸಿದ ರೀತಿಯಲ್ಲಿಯೇ 1260 ವರ್ಷಗಳ ಕಾಲ ಆಡಳಿತ ಮಾಡಿತು. ತಮ್ಮ ರಾಜಕೀಯ ಧಾರ್ಮಿಕ ಶಕ್ತಿಯನ್ನು ಉಪಯೋಗಿಸಿ ಜನಗಳ ಮೇಲೆ ಬಲಪ್ರಯೋಗ ಮಾಡಿ ಅವರನ್ನು ಈ ಪೋಪ್ ಮಾರ್ಗ ಹೇಳುವಂತೆ ಒತ್ತಾಯಪಡಿಸಲಾಯಿತು. ಆ ನಿಟ್ಟಿನಲ್ಲಿ ಇಲ್ಲೂ ಸಹ ಮಿಯಾಕ್ಸನ್ ಅಂತಕ್ಕಂತಹ ಸ್ಥಳದಲ್ಲಿ ಬಿಷಪ್ಪನನ್ನು ನಾಶ ಮಾಡಬೇಕೆಂಬುದಾಗಿ ಹೇಳುವಂತವರಾಗಿದ್ದಾರೆ. ಈಗ ಅವನನ್ನು ಒತ್ತಾಯಿಸುವಂತರಾಗಿದ್ದಾರೆ. ನೀನು ಒಂದನ್ನು ಆಯ್ಕೆ ಮಾಡಿಕೊ ಎಂಬುದಾಗಿ ಆತನು ಸುಲಭ ಮಾರ್ಗವನ್ನು ಆರಿಸಿಕೊಂಡನು. ನಾಯಕನ ಬೀಳುವಿಕೆಯನ್ನು ಸಹಿಸಲಾಗದೆ ಆತನ ಮುಂದೆ ದೃಢವಾಗಿ ನಿಂತಿತು. ಬೆಂಕಿ ಹುರಿಯ ಮಧ್ಯೆ ಅನೇಕರು ಸುವಾರ್ತೆಗಾಗಿ ಸಾಕ್ಷಿ ನೀಡಿದರು. ಆ ಕಂಬಕ್ಕೆ ಕಟ್ಟಿರುವಾಗ ಧೈರ್ಯ ಮತ್ತು ದೃಢತೆಯಿಂದ ಇದ್ದ ನಮ್ರತೆಯ ಕ್ರೈಸ್ತರು ಸಮಾಧಾನದ ಕಾಲದಲ್ಲಿ ಸಾಕ್ಷಿಯನ್ನು ಕೇಳಿರಲಿಲ್ಲ. ಈಗ ಸಾವಿರಾರು ಜನರ ಜೊತೆ ಮಾತನಾಡಿ ಸಾಕ್ಷಿ ನೀಡಿದರು. ಎಂತಹ ಒಂದು ದುಃಖಕರವಾದಂತಹ ಸನ್ನಿವೇಶ ಪ್ರಿಯ ಕೇಳುಗರೆ. ತಮ್ಮದೇ ಬಿಷಪ್ ಸತ್ಯವನ್ನು ಅನೇಕರಿಗೆ ತಿಳಿಸ್ತಕ್ಕಂತನಾಗಿದ್ದಾನೆ. ಅದನ್ನು ಸಹಿಸಿಕೊಳ್ಳದಂತಹ ಪೋಪ್ ಮಾರ್ಗ ಅವರನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಕ್ಕಂಥದ್ದಾಗಿದೆ. ಅವರು ಬೆಂಕಿಯನ್ನು ಹಾರಿಸಿಕೊಳ್ತಕ್ಕಂಥವರಾಗಿದ್ದಾರೆ. ನಾನು ಸತ್ಯವೇದವನ್ನು ಇಲ್ಲಿ ತಿಳಿಸಿರ್ತಕ್ಕಂಥ ವಾಕ್ಯವನ್ನು ಹಿಂತೆಗೆದುಕೊಳ್ಳುವುದಿಲ್ಲ, ಆದರೆ ನಾನು ಸಾಯಲು ಸಿದ್ಧ. ಅವನು ಬೆಂಕಿಯಲ್ಲಿ ಹಾಕಿ ಸುಡ್ತಕ್ಕಂಥವರಾಗಿದ್ದಾರೆ. ಆವಾಗ ಅವನು ಸತ್ಯವೇದವನ್ನು ಕೇವಲ ಒಂದು ಸ್ಥಳದಲ್ಲಿರ್ತಕ್ಕಂಥ ಜನಗಳಿಗೆ ಮಾತ್ರ ನೀಡಿದನು. ಈಗ ಬೆಂಕಿಯಲ್ಲಿ ಅತ್ತಿ ಹುರಿಯುವಾಗ ಸುವಾರ್ತೆಯ ಸಾಕ್ಷಿ ಕಾಡ್ಗಿಚ್ಚಿನಂತೆ ಇಡೀ ಫ್ರೆಂಚ್ ದೇಶದ ಆದ್ಯಂತ ಹರಡತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ನಂತರ ನಮ್ರತೆಯ ಬಡವರಲ್ಲಿ ಮಾತ್ರ ಕಷ್ಟಗಳು ಮತ್ತು ಈಯಾಳಿಸುವಿಕೆಗೆ ಗುರಿಯಾದವರು ಮಾತ್ರ ಧೈರ್ಯದಿಂದ ಕ್ರಿಸ್ತನಿಗಾಗಿ ಸಾಕ್ಷಿ ನೀಡಿದರಿಂದಲ್ಲದೆ ಕೋಟೆಗಳಲ್ಲಿ ಮತ್ತು ಅರಮನೆಗಳಲ್ಲಿ ರಾಜರು ಅವರ ಅಧಿಕಾರ ಐಶ್ವರ್ಯ ಮತ್ತು ಜೀವಕ್ಕಿಂತಲೂ ಸತ್ಯವು ಬೆಲೆಯುಳ್ಳದೆಂದು ಪರಿಗಣಿಸಿದರು. ಬಿಷಪ್ಪನ ಅಂಗಿ ಮತ್ತು ಕಿರೀಟಕ್ಕಿಂತಲೂ ಹೆಚ್ಚಾಗಿ ರಾಜರ ಆಯುಧವು ಉನ್ನತವಾದ ದೃಢತೆಯ ಭಾವನೆಯನ್ನು ಹೊರಪಡಿಸಿತು. ಲೂಯಿಸ್ ಬೆರ್ಕ್ವಿನ್ ಶ್ರೀಮಂತ ಕುಟುಂಬದಲ್ಲಿ ಈತನು ಹುಟ್ಟಿದನು. ಈತನು ಧೈರ್ಯ ಸಭ್ಯನಾದಂತಹ ವೀರನಾಗಿದ್ದನು. ಕಲಿಯಲು ಆಸಕ್ತಿ ವಹಿಸಿದನು. ಗುಣಗಳಲ್ಲಿ ಸಂಭಾವಿತನಾಗಿದ್ದನು. ಯಾವ ತಪ್ಪಿಲ್ಲದ ವ್ಯಕ್ತಿ ಆಗಿದ್ದನು ಈ ಲೂಯಿಸ್ ಬೆರ್ಕ್ಯೂನ್. ಈ ವ್ಯಕ್ತಿ ಒಬ್ಬ ಬರಹಗಾರನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಈ ವ್ಯಕ್ತಿ ಬಗ್ಗೆ ಹೇಳುವಂತಹ ಒಂದು ವಿಚಾರವನ್ನು ನಾವು ಕೇಳುವುದಾದರೆ, ಪೋಪರ ಆಜ್ಞೆಗಳನ್ನು ಹಿಂಬಾಲಿಸುವವನು ಮಾಸ್ಗಳನ್ನು ಮತ್ತು ಪ್ರಸಂಗಗಳನ್ನು ಚೆನ್ನಾಗಿ ತಿಳಿದಿದ್ದನು. ಬೇರೆ ಎಲ್ಲ ಗುಣಗಳನ್ನು ಹೊಂದಿದವನಾಗಿ ಲೂಥರನನ್ನು ವಿಚಾರವಾಗಿ ವಿಶೇಷ ರೀತಿ ಯೇಸಿಗೆ ಹಾಗೆ ಕಂಡನು. ದೇವ ಅನುಗ್ರಹದಿಂದ ಬೇರೆ ಅನೇಕರಂತೆ ಸತ್ಯವೇದಕ್ಕೆ ನಡೆಸಲ್ಪಟ್ಟವನು. ಇಲ್ಲಿ ಆತನು ರೋಮಿನ ತತ್ವಗಳನ್ನಲ್ಲ ಲೂಥರನ ತತ್ವಗಳನ್ನು ಕಂಡನು. ಆವಾಗಲಿಂದ ಸುವಾರ್ತೆಯ ಕಾರ್ಯಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಪ್ರಿಯ ಕೇಳುಗರೆ, ನಾವಿಲ್ಲಿ ನೋಡುವಂತೆಯವರಾಗಿದ್ದೇವೆ. ಇಲ್ಲಿ ಮಿಯಾಕ್ಸ್ ಅನ್ನುವಂಥ ಸ್ಥಳದಲ್ಲಿದ್ದಂತಹ ಬಿಷಪ್ಪನನ್ನು ಪೋಪ್ ಮಾರ್ಗ ಸುಟ್ಟು ಹಾಕಿದ ನಂತರ ಯಾರು ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಲೂಯಿಸ್ ಬೆರ್ಕ್ವಿನ್. ಲೂಯಿಸ್ ಬೆರ್ಕ್ವಿನ್ ಅಂತಕ್ಕಂತಹ ಈ ಒಬ್ಬ ವ್ಯಕ್ತಿ ಈತನು ಶ್ರೀಮಂತನಾಗಿದ್ದನು. ಕತ್ತೋಲಿಕ ಧರ್ಮಕ್ಕೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಂತವನಾಗಿದ್ದನು. ಒಂದು ಕಾಲದಲ್ಲಿ ಲೂತರನ ವಿಚಾರಗಳನ್ನು ಕಂಡು ಯೇಸಿಗೆ ಪಡುವಂತಹ ವ್ಯಕ್ತಿಯಾಗಿದ್ದನು. ಆದರೆ ದೇವರ ಅನುಗ್ರಹದಿಂದ ಲೂತರನ ತತ್ವಗಳನ್ನು ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನೀವು ಗಮನಿಸುತ್ತಾ ಬಂದಿರಬಹುದು, ಪ್ರತಿ ಒಂದು ಹಂತದಲ್ಲೂ ಸಹ ಒಬ್ಬನ ಮರಣದ ನಂತರ ದೇವರು ಮತ್ತೊಬ್ಬನನ್ನು ಸುಧಾರಕರಾಗಿ ಎಬ್ಬಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಕಡೆ ಸೈತಾನ ಪೋಪ್ ಮಾರ್ಗವನ್ನು ಉಪಯೋಗಿಸಿಕೊಂಡು ಈ ಬೆಂಕಿಯನ್ನು ಉರಿತಕ್ಕಂಥ ಜ್ವಾಲೆಯನ್ನು ಸತ್ಯನ್ನು ನಂದಿಸಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಬೆಳಕು ಎಂದಿಗೂ ಸಹ ನಂದಿ ಹೋಗಲಿಲ್ಲ. ಪ್ರಿಯ ಕೇಳುಗರೆ, ಒಬ್ಬರಾದ ನಂತರ ಒಬ್ಬರು, ಒಂದು ಕಾಲದ ನಂತರ ಮತ್ತೊಂದು ಕಾಲದಲ್ಲಿ ಈ ಬೆಂಕಿ ಪ್ರಜ್ವಲಿಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಲೈಫ್ ಫೇರ್ ಅಂತಕ್ಕಂಥವನು, ವಿಲಿಯಂ ಪೆರೆಲ್ ಅಂತವನು, ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಈ ಒಂದು ಮಿಯಾಕ್ಸ್ನಲ್ಲಿರ್ತಕ್ಕಂಥ ಬಿಷಪ್, ನಂತರ ನಾವು ನೋಡ್ತಕ್ಕಂಥದ್ದು ಈಗ ಲೂಯಿಸ್ ಬೆರ್ಕ್ಯೂನ್ ಅಂತಕ್ಕಂಥವನು, ಇವರೆಲ್ಲರೂ ಸಹ ಒಬ್ಬರ ನಂತರ ಒಬ್ಬರು ಸತ್ಯವೇದವನ್ನು ಅರ್ಥ ಮಾಡಿಕೊಂಡು ಸತ್ಯಕ್ಕೋಸ್ಕರ ನಿಂತು ಸುಧಾರಣೆಯನ್ನು ಸಾರುವಂತಹ ವ್ಯಕ್ತಿಗಳಾದರು. ಈ ವ್ಯಕ್ತಿ ದೇವರ ಅನುಗ್ರಹದಿಂದ ಈಗ ಲೂತರನ ತತ್ವಗಳನ್ನು ಕಂಡುಕೊಳ್ತಕ್ಕಂಥವನಾಗಿದ್ದಾನೆ. ಸುವಾರ್ತೆ ಕಾರ್ಯಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಒಪ್ಪಿಸಿಕೊಂಡ ನಂತರ ಫ್ರಾನ್ಸ್ನ ಐಶ್ವರ್ಯವಂತರ ಪೈಕಿ ವಿದ್ಯೆ ಪಡೆದವನಾಗಿದ್ದನು ಈ ಒಬ್ಬ ಲೂಯಿಸ್ ಬೆರ್ಕ್ವಿನ್. ಆತನ ಅಭಿಮಾನ ಮತ್ತು ವಾಕ್ ಸಂಪತ್ತು, ಪಟ್ಟು ಹಿಡಿದ ಧೈರ್ಯ, ವೀರನಂತೆ ಆಸಕ್ತಿ, ನ್ಯಾಯಾಲಯದಲ್ಲಿ ಆತನ ಪ್ರಭಾವ, ರಾಜನಿಗೆ ಬೇಕಾದವನಾಗಿದ್ದರಿಂದ ಆತನ ದೇಶದ ಸುಧಾರಣೆಗಾಗಿ ಮೀಸಲಾಗಿದ್ದಾನೆಂದು ಅನೇಕರು ಗೌರವಿಸಿದರು. ಅಲ್ಲಿ ಒಬ್ಬ ವ್ಯಕ್ತಿ, ಬೇಜಾ ಅನ್ನುವಂತಹ ಒಬ್ಬ ವ್ಯಕ್ತಿ, ಈ ಬೆರ್ಕ್ಯೂನ್ ಅಂತಕ್ಕಂತಹ ವ್ಯಕ್ತಿ ಬಗ್ಗೆ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಬೆರ್ಕ್ಯೂನ್ ಒಂದೇ ಫ್ರಾನ್ಸ್ ಕಾಲದಲ್ಲಿ ಎರಡನೇ ಅಧಿಕಾರಿ ಆಗಿದ್ದರೆ ಆತನು ಎರಡನೇ ಲೂತರನಾಗುತ್ತಿದ್ದನು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಇವನು ಒಬ್ಬ ಐಶ್ವರ್ಯವಂತನು, ಇವನು ರಾಜನಾಗಬೇಕಿದ್ದಂತಹ ಒಬ್ಬ ವ್ಯಕ್ತಿ. ಈತನು ಸತ್ಯವನ್ನು ತಿಳಿದುಕೊಂಡನು. ಈತನು ರಾಜನಾಗಿ ಫ್ರೆಂಚ್ನಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇ ಆಗಿದ್ದರೆ ಈತನು ಲೂತರನಿಗಿಂತ ಎರಡನೇ ಲೂತರನಾಗುತ್ತಿದ್ದನು. ಅಷ್ಟು ಸತ್ಯವೇದದ ಆಸಕ್ತಿಯನ್ನು ಹೊಂದಿದನು. ಸುವಾರ್ತೆಯ ಬಗ್ಗೆ ಅಭಿಪ್ರಾಯವನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸುವಂತಹ ವ್ಯಕ್ತಿಯಾಗಿದ್ದನು. ಈತನು ಲೂತರನಿಗಿಂತಲೂ ಕಠಿಣನಾದವನೆಂದು ಪೋಪ್ ಅಧಿಕಾರಿಗಳು ಕೂಗಿದರು. ಲೂತರನ್ನು ಸಹ ನಾವು ಹೇಗಾದರೂ ಮಾಡಿ ಆತನನ್ನು ಹಿಂತೆಗೆದುಕೊಳ್ಳುವ ರೀತಿಯಲ್ಲಿ ಸ್ವಲ್ಪ ಸದೆ ಬಡಿಬೋದು. ಆದರೆ ಈ ಒಬ್ಬ ವ್ಯಕ್ತಿ ಬೆರ್ಕ್ಯೂನ್ ಅಂತಕ್ಕಂಥವನು, ಆತನು ಸತ್ಯವೇದದಲ್ಲಿ ನಿಪುಣನಾಗಿದ್ದನು, ಕಠಿಣನಾಗಿದ್ದನು. ರಾಜನ ಎಲ್ಲ ಒಂದು ಅಧಿಕಾರ, ಅವನ ಒಂದು ವಿಚಾರವಾಗಿ ಎಲ್ಲವನ್ನ ಹರಿತುಕೊಂಡಿದ್ದನು. ಪ್ರಭಾವಿತನಾಗಿದ್ದಂಥ ವ್ಯಕ್ತಿ, ಐಶ್ವರ್ಯವಂತನಾಗಿದ್ದನು. ಹಾಗಾಗಿ ಪೋಪ್ ಮಾರ್ಗಕ್ಕೆ ಇವನನ್ನು ಸೋಲಿಸ್ತಕ್ಕಂಥದ್ದು ಒಂದು ಕಠಿಣವಾದಂಥ ಸವಾಲು ಎಂಬುದಾಗಿ ಅವರು ಹೇಳತಕ್ಕಂಥವರಾಗಿದ್ದರು. ಫ್ರಾನ್ಸ್ ರೋಮನ್ ಅಧಿಕಾರಿಗಳಿಂದ ಹೆಚ್ಚು ನಡಗಿದರು. ನಂತರ ಅನೇಕ ವರ್ಷಗಳ ಹೋರಾಟ ಮುಂದುವರಿತು. ರೋಮ್ ಮತ್ತು ಸುಧಾರಣೆಗೆ ಮಧ್ಯೆ ಅಲುಗಾಡುತ್ತಾ ಫ್ರಾನ್ಸ್ ಗುರುಗಳ ಬಹು ಆಸಕ್ತಿಯನ್ನು ಸಹಿಸಿಕೊಂಡನು ಮತ್ತು ಹತೋಟಿಯಲ್ಲಿಟ್ಟುಕೊಂಡನು. ಮೂರು ಸಾರಿ ಬರ್ಕಿನ್ ಪೋಪ್ ಅಧಿಕಾರಿಗಳಿಂದ ಸೆರೆಗೆ ಹಾಕಲ್ಪಟ್ಟನು. ರಾಜನಿಂದ ಬಿಡುಗಡೆ ಹೊಂದಿದನು. ಆತನ ಆದರ್ಶ ಉನ್ನತ ಮಟ್ಟದ ಗುಣವನ್ನು ತಿಳಿದು ಆತನು ರಾಜನು ಅಧಿಕಾರಿಗಳ ಆಟಕ್ಕೆ ಒಪ್ಪಿಸಲು ನಿರಾಕರಿಸಿದನು. ಪ್ರಿಯ ಕೇಳುಗರೆ, ನಾವು ಇಲ್ಲಿ ನೋಡುವಂತಹ ವಿಚಾರವನ್ನು ಗಮನಿಸುವುದಾದರೆ, ಈ ಬರ್ಕ್ಯೂನ್ ಅಂತಕ್ಕಂತಹ ವ್ಯಕ್ತಿ ಐಶ್ವರ್ಯವಂತನಾಗಿದ್ದನು. ಈತನನ್ನು ಸದೇ ಬಡಿಬೇಕೆಂಬುದಾಗಿ ಪೋಪ್ ವ್ಯವಸ್ಥೆ ಅನೇಕ ಕಾರ್ಯಗಳನ್ನು ಮಾಡಿತು. ಮೂರು ಸಾರಿ ಆತನನ್ನು ಹಿಡಿದುಕೊಂಡು ಹೋಗಿ ಜೈಲಿನಲ್ಲಿ ಹಾಕಿದರು. ಆದರೂ ಸಹ ಈ ಬರ್ಕ್ಯೂನ್ ಅಂತಕ್ಕಂಥ ವ್ಯಕ್ತಿಗೆ ರಾಜರುಗಳ ಪ್ರಭಾವವಿತ್ತು. ಐಶ್ವರ್ಯವಂತನಾಗಿದ್ದನು. ಎಲ್ಲ ರೀತಿಯ ವಾಕ್ಚಾತುರ್ಯವನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದನು. ಆ ನಿಟ್ಟಿನಲ್ಲಿ ರಾಜನು ಅವನನ್ನು ಬಿಡುಗಡೆ ಮಾಡುವಂತೆ ಪೋಪ್ ಮಾರ್ಗಕ್ಕೆ ಕೇಳಿಕೊಂಡಾಗ ಅವರು ಬಿಡುಗಡೆ ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ರಾಜನು ಅಧಿಕಾರಿಗಳ ಹಠಕ್ಕೆ ಒಪ್ಪಿಸಲು ನಿರಾಕರಿಸಿದನು. ಈತನನ್ನು ಹೇಗಾದರೂ ಮಾಡಿ ಮುಗಿಸಿಬಿಡಬೇಕು, ಈತನನ್ನು ಸಹ ಸದೆ ಬಡಿಯಬೇಕು ಧಾರ್ಮಿಕ ಸುಧಾರಕರುಗಳಂತೆ ಎಂಬುದಾಗಿ ಪೋಪ್ ಮಾರ್ಗ ಪ್ರಯತ್ನಿಸಿತು. ಆದರೆ ರಾಜನು ಆತನನ್ನ ಅಧಿಕಾರಿಗಳಿಗೆ ಒಪ್ಪಿಸಿಕೊಡಲು ಹಿಂದೇಟಾಕ್ತಕ್ಕಂಥನಾಗಿದ್ದಾನೆ, ನಿರಾಕರಿಸ್ತಕ್ಕಂಥನಾಗಿದ್ದಾನೆ. ಅನಂತರ ಈ ಬರ್ಕ್ಯೂನ್ ಅಂತಕ್ಕಂತಹ ವ್ಯಕ್ತಿ ಫ್ರಾನ್ಸ್ನಲ್ಲಿ ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ನೀ ಶುದ್ಧನು ಮಹಾಪರಿಶುದ್ಧನು ಸ್ವಾಮಿ, ಸ್ತುತಿಗಳಿಗೆ ಪಾತ್ರನಾಗಿರ್ತಕ್ಕಂತಹ ದೇವರು, ಕತ್ತಲೆಯ ಯುಗದಲ್ಲಿ ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಕರು ಎದ್ದು ನಿನ್ನ ಸತ್ಯದ ಬೆಳಕನ್ನು ಅನೇಕರಿಗೆ ತಿಳಿಸಿದರು ಅನ್ನುವಂತಹ ಸತ್ಯವನ್ನು ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ವಿಶೇಷವಾಗಿ ಸ್ವಾಮಿ, ಫ್ರೆಂಚ್ ಅನ್ನುವಂತಹ ದೇಶದಲ್ಲಿ ಧಾರ್ಮಿಕ ಸುಧಾರಕರು ಒಬ್ಬರ ನಂತರ ಒಬ್ಬರನ್ನು ನೀನು ಎಬ್ಬಿಸುವುದರ ಮೂಲಕವಾಗಿ ಸತ್ಯದ ಬೆಳಕನ್ನು ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಗೆ ನೀಡಿದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಕೇವಲ ಬಡವರನ್ನು ಮಾತ್ರ ಅಲ್ಲ ಸ್ವಾಮಿ, ನೀನು ರಾಜರುಗಳನ್ನು ಅನೇಕ ಶ್ರೀಮಂತರನ್ನ ಐಶ್ವರ್ಯವಂತರನ್ನ ನಿನ್ನ ಸೇವೆಗೆ ಕರೆದು ಅವರನ್ನು ಉಪಯೋಗಪಡಿಸಿಕೊಂಡಿದ್ದೆ ಸ್ವಾಮಿ. ಈ ಕೊನೆ ಕಾಲದಲ್ಲೂ ಸಹ ಕೇಳುವಂತಹ ನಿನ್ನ ಮಕ್ಕಳು ನಿನಗಾಗಿ ಒಪ್ಪಿಸಿಕೊಂಡು ಸ್ವಾಮಿ, ನಾವು ಸಹ ಧಾರ್ಮಿಕ ಸುಧಾರಕರುಗಳಂತೆ ನಿನ್ನ ಸೇವೆಯನ್ನ ಮಾಡಬೇಕು, ಸತ್ಯಕ್ಕೋಸ್ಕರ ನಿಲ್ಲಬೇಕು, ನಾವು ಕಲಿತಿರ್ತಕ್ಕಂಥ ಸತ್ಯವನ್ನ ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸಬೇಕು ಅನ್ನುವಂತಹ ಪ್ರೇರೇಪಣೆಯನ್ನ ಅವರ ಹೃದಯದಲ್ಲಿ ನೀನು ಉಂಟು ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಸಹ ಅನೇಕ ಕಡೆಗಳಿಗೆ ಹೋಗಿ ಈ ಧಾರ್ಮಿಕ ಸುಧಾರಕರುಗಳ ರೀತಿಯಲ್ಲಿ ಸತ್ಯವನ್ನು ತಿಳಿಸಿ ಸುಧಾರಣೆಯನ್ನು ಈ ಲೋಕದಲ್ಲಿ ಉಂಟು ಮಾಡಿ ನಿನ್ನ ಬರವಣವನ್ನು ತ್ವರಿತಗೊಳಿಸುವ ಹಾಗೆ ಸಹಾಯ ಮಾಡು. ಕೇಳುವಂತಹ ನಿನ್ನ ಮಕ್ಕಳು ಈ ಮಹಾ ಹೋರಾಟ ಪುಸ್ತಕವನ್ನು ಓದಿ ಮುಂದೆ ಬರತಕ್ಕಂಥ ದೊಡ್ಡ ಹೋರಾಟದಲ್ಲಿ ನಿನಗಾಗಿ ಜೀವನ ಕೊಡಲು ನೀನೇ ಮಕ್ಕಳನ್ನು ಉಪಯೋಗಿಸು, ಆಶೀರ್ವದಿಸು. ಮುಂದೆ ಕೇಳುವಂತಹ ನಿನ್ನ ಮಕ್ಕಳನ್ನು ಸಹ ನೀನೇ ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
Yeah.